ಎಲ್ಲರಿಗೂ ಸ್ವಾಗತ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ 89.6 FM. ಕನಸುಗಳ ದಿಟ್ಟ ಹೆಜ್ಜೆ, ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.
ಧ್ವನಿ ರೇಡಿಯೋ ಮಾನಸ 89.6 FM.
ಆತ್ಮೀಯ ಕೇಳುಗರೆ, ರೇಡಿಯೋ ಮಾನಸ 89.6 FM ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮದಲ್ಲಿ ಮೈಸೂರು ಪ್ರಸಾರಾಂಗ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಎಂ ನಂಜಯ್ಯ ಹೊಂಗನೂರವರು ನಮ್ಮೊಂದಿಗಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
ನಮಸ್ತೆ, ನಮಸ್ಕಾರ, ನಮಸ್ಕಾರ.
ಮೊದಲಿಗೆ ಡಾಕ್ಟರ್ ಎಂ ನಂಜಯ್ಯ ಹೊಂಗನೂರವರ ಕಿರುಪರಿಚಯ ನಮ್ಮ ಎಲ್ಲ ರೇಡಿಯೋ ಮಾನಸ ಕೇಳುಗರಿಗಾಗಿ. ಡಾಕ್ಟರ್ ಎಂ ನಂಜಯ್ಯ ಹೊಂಗನೂರವರು ಮೂಲತಃ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದ ಜನಪದ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸುಮಾರು 23 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು 16ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ PhD ಮಾರ್ಗದರ್ಶನವನ್ನು ನೀಡಿರುತ್ತಾರೆ. ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಇವರು 10ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದಿರುತ್ತಾರೆ ಮತ್ತು ಜಾನಪದ ವಿಷಯದಲ್ಲಿ ಹಲವಾರು ಆರ್ಟಿಕಲ್ಸ್ಗಳನ್ನು ಪಬ್ಲಿಷ್ ಮಾಡಿರುತ್ತಾರೆ. ಪ್ರಸ್ತುತ ಇವರು ಪ್ರಸಾರಾಂಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸರ್, ಮೊದಲಿಗೆ ಈ ಪ್ರಸಾರಂಗ ಅನ್ನೋದು ಏನು ಅಂತ ಎಷ್ಟೋ ಜನಕ್ಕೆ ಪರಿಚಯನೇ ಇರೋದಿಲ್ಲ. ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇದೆ ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಇದರ ಬಗ್ಗೆ ನೀವು ನಮ್ಮ ರೇಡಿಯೋ ಮಾನಸ ಮೂಲಕ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ಬೋದಾ?
ಮೈಸೂರು ವಿಶ್ವವಿದ್ಯಾಲಯದ ಒಂದು ಪ್ರಸಾರಂಗ ವಿಭಾಗ ಏನಿದೆ, ಅದು ಮೈಸೂರು ವಿಶ್ವವಿದ್ಯಾಲಯದ ಒಂದು ಪ್ರತಿಷ್ಠಿತವಾದಂಥ ಸಂಸ್ಥೆ. ಯಾಕಂದರೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಒಂದು ಹಣಕಾಸಿನ ಒಂದು ಯೋಜನೆಯನ್ನು ರೂಪಿಸುವಂಥ ಒಂದು ಸಂಸ್ಥೆ. ಅದು ಏಕೈಕ ಸಂಸ್ಥೆ ಅಂದರೆ ನಮ್ಮ ಪ್ರಸಾರಂಗ. ಪ್ರಸಾರಂಗ ಅಸ್ತಿತ್ವಕ್ಕೆ ಬಂದು 90 ವರ್ಷ ಆಗಿದೆ. 90 ವರ್ಷ ಮೇ 1933 ಅದರ ಪ್ರಾರಂಭ ಆಗುತ್ತೆ. ಜಿ ಹನುಮಂತರಾವ್ ಅವರು ಈ ಪ್ರಸಾರಂಗದ ಮೊದಲ ನಿರ್ದೇಶಕರಾಗಿ ಕಾರ್ಯಭಾರವನ್ನು ಮಾಡ್ತಾರೆ. ಆಮೇಲೆ ಅನೇಕ ಜನ ಪ್ರಭುಶಂಕರ ಆದಿಯಾಗಿ ಕನ್ನಡ ಅಧ್ಯಯನ ಕೇಂದ್ರ ಸಂಸ್ಥೆಯ ಅನೇಕ ಜನ ಹಿರಿಯ ಪ್ರೊಫೆಸರ್ಸ್ಗಳು ಆ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ನಾನು ಅದರ ಕಾರ್ಯಭಾರದ ಒಳಗಡೆ ನಾನು ತೊಡಗಿದ್ದೇನೆ. ಪ್ರಸಾರಂಗ ಅಂತಕ್ಕಂಥ ಹೆಸರು ಕೂಡ ಸಂಬೋಧನೆ ಮಾಡಿದವರು, ಅದರ ಸೂಚಿಸಿದವರು ರಾಷ್ಟ್ರಕವಿ ಕುವೆಂಪು ಅವರು. ರಾಷ್ಟ್ರಕವಿ ಕುವೆಂಪು ನಮ್ಮ ಹೆಮ್ಮೆಯ ರಾಷ್ಟ್ರಕವಿ, ಮೈಸೂರು ವಿಶ್ವವಿದ್ಯಾಲಯದ ಈ ಮಾನಸ ಗಂಗೋತ್ರಿ ನಿರ್ಮಾತೃ ಕೂಡ ಅವರು. ಹಾಗಾಗಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಬೋಧನಾಂಗ, ಕಾರ್ಯಾಂಗ ಮತ್ತು ಪ್ರಸಾರಾಂಗ ಅಂತಕ್ಕಂಥ ಮೂರು ಕಲ್ಪನೆಗಳನ್ನು ಕೊಟ್ಟಂಥ ಮಹಾಕವಿ ಅವರು. ಅವರೇ ಪ್ರಸಾರಾಂಗದ ಅನೇಕ ಪ್ರಕಟಣೆಗಳ ಅಲ್ಲಿ ಪ್ರಕಟಣಾ ಸಮಿತಿ ಸಲಹಾ ಸಮಿತಿ ಅಂತಿದೆ, ಆ ಸಮಿತಿಯ ಅಧ್ಯಕ್ಷರು ಸಾಕಾದಷ್ಟು ವರ್ಷಗಳ ಕಾಲ ಅವರಿದ್ದರು. ಪ್ರಸಾರಾಂಗಕ್ಕೂ ಕುವೆಂಪು ಅವರು ಕೂಡ ಆ ಥರದ ಒಂದು ನಂಟಿದೆ. ಹಾಗಾಗಿ ಆ ಪ್ರಸಾರಂಗದ ಹೆಸರಾಗಿರ್ಬೋದು ಮತ್ತು ಪ್ರಸಾರಂಗದ ಬೆಳವಣಿಗೆಯ ಅವರ ಶ್ರಮ ಎದ್ದು ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದುವರೆಗೆ ಹೆಚ್ಚು ಕಡಿಮೆ 27,800 ಟೈಟ್ಲಲ್ಲಿ ನಾವು ಪುಸ್ತಕವನ್ನು ಕನ್ನಡ, ಇಂಗ್ಲೀಷು ಅಥವಾ ಭಾರತೀಯ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಕೆಲವು ಸಂಸ್ಕೃತ ಪುಸ್ತಕಗಳು ಇವೆ ಅಲ್ಲಿ. ಮುಖ್ಯವಾಗಿ ಪ್ರಸಾರಂಗದ ಪ್ರಕಟಣೆಗಳಿವೆ, ಅಲ್ಲಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಕಟಣೆಗಳಿವೆ, ಮತ್ತು ಓರಿಯಲ್ ರಿಸರ್ಚ್ ಇನ್ಸ್ಟಿಟ್ಯೂಟು ORI ಅಂತ ಕರಿತೀವಿ, ಅದರ ಅನೇಕ ಲಕ್ಷಾಂತರ ಪುಸ್ತಕಗಳು ಅಲ್ಲಿ ಲಭ್ಯ ಆಗ್ತವೆ, ಮತ್ತು ಗಾಂಧಿ ಸ್ಟಡಿ ಸೆಂಟರ್ದು, ಅಂಬೇಡ್ಕರ್ ಸ್ಟಡಿ ಸೆಂಟರ್ದು, ಮತ್ತು ಬಾಬು ಜಗಜೀವರಾವ್ ಸ್ಟಡಿ ಸೆಂಟರ್ದು, ಈ ಥರ ಬೇರೆ ಬೇರೆ ವಿಭಾಗಗಳ ಪುಸ್ತಕಗಳು ಅಲ್ಲಿ ಪ್ರಿಂಟ್ ಆಗಿ ಅಲ್ಲಿ ಮಾರಾಟದ ಒಂದು ವ್ಯವಸ್ಥೆ. ಹಾಗಾಗಿ ಅದು ಪ್ರಸಾರಂಗ ಅಲ್ಲಿ ಅದು ಅಷ್ಟೇ ಅಲ್ಲ, ಅದು ಅನೇಕ ಪ್ರತಿಷ್ಠಿತವಾದಂಥ, ಇಡೀ ಇಂಡಿಯಾದ ಯಾವ ವಿಶ್ವವಿದ್ಯಾಲಯದ ಪ್ರಸಾರಂಗವೂ ಕಾರ್ಯವನ್ನು ನಿರ್ವಹಿಸ್ತೇ ಇರತಕ್ಕಂಥ ಒಂದು ಮಹತ್ವದ ಕೃತಿಗಳನ್ನು, ಸಂಪುಟಗಳನ್ನು ಅದು ಇದುವರೆಗೆ ತಂದಿದೆ. ಅನೇಕ ಜನ ವಿದ್ವಾಂಸರು ಅಲ್ಲಿ ಆ ಒಂದು ಪ್ರಸಾರಂಗದಲ್ಲಿ ಪ್ರಕಟಣೆ ಆಗ್ತಕ್ಕಂಥ ಒಂದು ನಿಯತಕಾಲಿಕೆಗಳಂತಿವೆ, ಜರ್ನಲ್ಸ್ ಅಂತ ಕರಿತೀವಿ. ಒಂದು ಮಾನವಿಕ ಕರ್ನಾಟಕ, ಪ್ರಬುದ್ಧ ಕರ್ನಾಟಕ, ವಿಜ್ಞಾನ ಕರ್ನಾಟಕ, ಮೈ ಸೈನ್ಸ್ ಅಂತ ಬೇರೆ ಬೇರೆ ಆಯಾಮಗಳಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾಲಯದ ಸಂಶೋಧಕರು, ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಬೋಧಕರು, ಇವರೆಲ್ಲರೂ ಕೂಡ ಒಂದು ನಿಯತಕಾಲಿಕೆಗಳಿಗೆ ಸಬ್ಸ್ಕ್ರೈಬರ್ ಆಗಿ, ಆ ಚಂದಾದಾರರಾಗಿ ಅದರ ನಿಯತಕಾಲಿಕೆಗಳನ್ನು ಕೂಡ ಅವರು ತರಿಸ್ಕೋತಾರೆ, ಮತ್ತು ಅಲ್ಲಿ ಲೇಖನಗಳು ಕೂಡ ಅವರು ಬರೆದು ಆ ಒಂದು ಮಾನವಿಕ ಪ್ರಬುದ್ಧ ಮತ್ತು ಪ್ರಬುದ್ಧ ಕರ್ನಾಟಕ, ಮಾನವ ವಿಜ್ಞಾನ ಕರ್ನಾಟಕವನ್ನು ಭಾಳ ಸಮೃದ್ಧವಾಗಿ ಕಟ್ಟಿ ಬೆಳೆಸಿದ್ದಾರೆ. ನಮ್ಮ ಪ್ರಬುದ್ಧ ಪ್ರಸಾರಾಂಗದಿಂದ ಪ್ರಕಟ ಆಗ್ತಕ್ಕಂಥ ಪ್ರಬುದ್ಧ ಕರ್ನಾಟಕ 100 ವರ್ಷ ಆಗಿದೆ, 100 ವರ್ಷ ಆಗಿದೆ. ಮೈಸೂರು ಯೂನಿವರ್ಸಿಟಿಗೆ 106 ನಾವಂತೀವಿ. 1919 ಪ್ರಬುದ್ಧ ಕರ್ನಾಟಕ ಅದು ಆರಂಭ ಆದದ್ದು. ಅದು ಬಹಳಷ್ಟು ದೊಡ್ಡ ಪಂಡಿತರು, ಪ್ರಾಜ್ಞರು, ಕನ್ನಡದ ಹಿರಿಯ ಹೆಮ್ಮೆಯ ಕವಿಗಳು, ಸಾಹಿತಿಗಳು, ಚಿಂತಕರು ಎಲ್ಲರೂ ಕೂಡ ಅವರು ಶ್ರಮವಹಿಸಿ ಅಲ್ಲಿಗೆ ತಮ್ಮದೇ ಆದಂಥ ದೇಣಿಗೆಯನ್ನು ಹಾಕಿ ಒಂದಷ್ಟು ಲೇಖನಗಳನ್ನು ಬರೆಸಿ, ಬೇರೆಯವ್ರ ಕೈಯನ್ನು ಬರೆಸಿ ಅನೇಕ ವಿದ್ವಾಂಸರನ್ನು, ಇದುವರೆಗೆ ಅನೇಕ ಬರಹಗಾರರನ್ನು ಅದು ನಮ್ಮ ಪ್ರಸಾರಾಂಗದಿಂದ ಪ್ರಕಟ ಆಗ್ತಕ್ಕಂಥ ಪ್ರಬುದ್ಧ ಕರ್ನಾಟಕ ಹುಟ್ಟಾಕಿದೆ. ಪ್ರಬುದ್ಧ ಕರ್ನಾಟಕದಿಂದ ಒಂದೊಂದು ಲೇಖನ ಬರ್ತಾ ಇದೆ ಅಂದರೆ ಅವರೊಬ್ಬರು ಸ್ಕಾಲರು. ಪ್ರಬುದ್ಧ ಕರ್ನಾಟಕದಲ್ಲಿ ಒಂದು ಲೇಖನ ಆಗಬೇಕು ಅಂತ ಎಷ್ಟೋ ಜನ ಕೈಕ ನಿಂತ್ಕೊಂಡು ಅದನ್ನು ಪ್ರಕಟಿಸಿರ್ತಕ್ಕಂಥ ಉದಾಹರಣೆಗಳಿವೆ. ಹಾಗಾಗಿ ನಮ್ಮ ಪ್ರಬುದ್ಧ ಕರ್ನಾಟಕಕ್ಕೆ 100 ವರ್ಷ ಆಗಿದೆ. ಆ ಒಂದು ಪ್ರಸಾರಾಂಗದ ವ್ಯಾಪ್ತಿ ಒಳಗಡೆ ಬರ್ತಕ್ಕಂಥ ಮಾನವಿಕ ಮತ್ತು ವಿಜ್ಞಾನ ಕರ್ನಾಟಕ ಕೂಡ 50 ವರ್ಷ ತುಂಬಿದೆ. ಮತ್ತು ನಮ್ಮ ಮೊದಲ ಬಾರಿಗೆ ಫಸ್ಟ್ ಟೈಮ್ ವಿಜ್ಞಾನ ಕರ್ನಾಟಕ ISSN ಅಂತಕ್ಕಂಥ ಒಂದು 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 UGC ಕೇರ್ ಟೇಕರ್ ಒಳಪಡುವಂತಕ್ಕಂಥ ಒಂದು ನಂಬರ್ ಕೂಡ ನಾವು ಮೊದಲನೇ ಬಾರಿಗೆ ನಾವು ತರಿಸ್ಕೊಂಡಿದ್ದೀವಿ. ಹಾಗಾಗಿ ಪ್ರಸಾರಂಗ ಅದು ಜ್ಞಾನದ ಪ್ರಸಾರ, ವಿದ್ವಾಂಸರ ಮತ್ತು ವಿದ್ಯಾರ್ಥಿಗಳ, ಸಂಶೋಧಕರ ಅವರ ಚಿಂತನೆಗಳು, ಅವರ ಆಲೋಚನೆಗಳು, ಅವರ ಬೇರೆ ಬೇರೆ ಸಂಶೋಧನಾ ಮಾದರಿಗಳು, ಅವನ್ನೆಲ್ಲವನ್ನು ಪ್ರಕಟಿಸಿ ಅದನ್ನು ಜನಸಾಮಾನ್ಯರಿಗೆ ಅಲ್ಲಲ್ಲಿಗೆ ಊರೂರಿಗೆ ಹೋಗಿ ಪ್ರಸಾರ ಮಾಡ್ತಕ್ಕಂಥ, ಶೈಕ್ಷಣಿಕವಾದಂಥ, ಆರ್ಥಿಕವಾದಂಥ, ಸಾಮಾಜಿಕವಾದಂಥ, ರಾಜಕೀಯವಾದಂಥ ಎಲ್ಲ ವಿಚಾರಗಳನ್ನು ಈ ಒಂದು ಶೈಕ್ಷಣಿಕವಾದಂಥ ವಿಶ್ವವಿದ್ಯಾಲಯದ ಮಟ್ಟದೊಳಗಡೆ ಆದಂಥ ಒಂದು ಉನ್ನತ ಮಟ್ಟದ ಆಲೋಚನೆಯನ್ನು, ವಿಚಾರಗಳನ್ನು ಅಲ್ಲಲ್ಲಿಗೂ, ನಾಡಿಗೂ, ಊರೂರಿಗೂ ತಿಳಿಸುವಂಥ ಕೆಲಸ ಕೂಡ ನಮ್ಮ ಪ್ರಸಾರಂಗದ ಪ್ರಚಾರೋಪನ್ಯಾಸ ಮಾಲೆ ಅಂತ ಒಂದು ಮಾಲೆ ಇದೆ, ಅದು ಮಾಡ್ತಾ ಬಂದಿದೆ. ಭಾಳಷ್ಟು ಆರಂಭದಲ್ಲಿ ಬರೀ ಅದು 8 ಆನೆಯಿಂದ ಶುರುವಾಗುತ್ತೆ, 8 ಆನೆ ಮತ್ತು 2 ಆನೆಯಿಂದ ಶುರುವಾದಂಥ ಪ್ರಚಾರೋಪನ್ಯಾಸ ಮಾಲೆಯ ಪ್ರತಿಷ್ಠಿತವಂಥ ಪುಸ್ತಕಗಳು ಇವತ್ತು 10 ರೂಪಾಯಿವರೆಗೆ ಅದರ ರೇಟ್ ಇದೆ. ಅಂದರೆ ಓದುಗರಿಗೆ ಕೈಗೆಟಕಲಿ ಮತ್ತು ಜನಸಾಮಾನ್ಯರಿಗೂ ಒಂದು ಉನ್ನತ ಮಟ್ಟದ ಒಂದು ಆಲೋಚನೆ, ಒಂದು ಸೈನ್ಸ್ ಇರ್ಬೋದು, ಒಂದು ತಂತ್ರಜ್ಞಾನ ಇರ್ಬೋದು, ಒಂದು ಸಾಹಿತ್ಯದ ವಿಚಾರ ಇರ್ಬೋದು, ಆರ್ಥಿಕ ವಿಚಾರ ಇರ್ಬೋದು, ಸಾಮಾಜಿಕ ವಿಚಾರ ಇರ್ಬೋದು, ರಾಜಕೀಯ ವಿಚಾರ ಇರ್ಬೋದು, ಕಲಾವಿದರ ವಿಚಾರ ಇರ್ಬೋದು, ಬೇರೆ ವಿಚಾರ, ಸಂಸ್ಕೃತಿಯ ಬೇರೆ ಬೇರೆ ವಿಚಾರಗಳನ್ನು ಸಣ್ಣ ಒಂದು ನುರಿತ ವಿದ್ವಾಂಸರಿಂದ ಕರೆಸಿ ಉಪನ್ಯಾಸವನ್ನು ಮಾಡಿಸಿ ಅವರು ಉಪನ್ಯಾಸ ಮಾಡಿದಂಥ ಆ ಒಂದು ಉಪನ್ಯಾಸ ಮಾಲಿಕೆಯನ್ನು ಪುಸ್ತಕದ ರೂಪದಲ್ಲಿ ತಂದು ಅದನ್ನು ಜನಸಾಮಾನ್ಯರಿಗೆ ಓದುಗರಿಗೆ ತಲುಪಿಸುವಂಥ ಕಾಯಕವನ್ನು ಸಾಕಷ್ಟು ವರ್ಷಗಳಿಂದ ಅದು ಮಾಡಿಕೊಂಡು ಬರ್ತಾ ಇದೆ.
ಬಹಳ ಖುಷಿಯಾಯಿತು ಸರ್, ಈ ಥರ ಜನಸಾಮಾನ್ಯರಿಗೆ ಈಸಿಯಾಗಿ ಸಿಗುವಂಥ ನೀವು ನಿಮ್ಮ ಕಾರ್ಯನಿಟ್ಟು ಏನಿದೆ ಅದು ಮತ್ತಷ್ಟು ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಆಶಯದಿಂದ ಮುಂದಿನ ಪ್ರಶ್ನೆಗೆ ಹೋಗೋಣ. ಸರ್, ಈ ಪ್ರಸಾರಂಗದ ಇತಿಹಾಸ ಇದು ಹೇಗೆ ಸ್ಟಾರ್ಟ್ ಆಯ್ತು, ಇದೇನು, ಇದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ?
ಅದು ಈಗಾಗಲೇ ನಾನು ಮಾತಾಡ್ದಕ್ಕೆ 1933 ಅದರ ಪ್ರಾರಂಭ ಆಯಿತು. ಮಹಾರಾಜ ಕಾಲೇಜಿನ ಒಂದು ಅಧ್ಯಾಪಕರ ಸಂಘದ ಕೊಠಡಿಯಲ್ಲಿ ಇದು ಆರಂಭ ಆಗುತ್ತೆ, ಯಾವುದು ಪ್ರಬುದ್ಧ ಕರ್ನಾಟಕ. ಆದರೆ ಪ್ರಸಾರಂಗ 1933 ಆರಂಭ ಆಗುತ್ತೆ, ಪ್ರಬುದ್ಧ ಕರ್ನಾಟಕ ಆರಂಭ ಆದ 1919 ಅಂತ ಈಗಾಗಲೇ ಹೇಳಿದ್ದೀನಿ. ಅದು ನಿಜಕ್ಕೂ ಕೂಡ ಅದು ಒಂದು ಹೆಮ್ಮೆಯ ವಿಚಾರ. ಅದನ್ನು ನಾವು ಹೇಗೆ ಪ್ರಸಾರಂಗವನ್ನು ಇಡೀ ಇಂಡಿಯಾದ ಯಾವುದೇ ವಿಶ್ವವಿದ್ಯಾಲಯದಲ್ಲೂ ಪ್ರಸಾರಂಗ ಆ ಮಟ್ಟದಲ್ಲಿ ಇರಲಿಲ್ಲ. ಅದನ್ನು ಹಿರಿಯ ವಿದ್ವಾಂಸರು ಅದನ್ನು ಒಂದು ಕಲೆಕ್ಟಿವ್ ಸೆನ್ಸಲ್ಲಿ ಅದನ್ನು ಒಂದು ಸಂಸ್ಥೆಯನ್ನು ಮಾಡಿ ವಿಶ್ವವಿದ್ಯಾಲಯದಿಂದ ಬರ್ತಕ್ಕಂಥ ಜ್ಞಾನವನ್ನು ಬೇರೆ ಬೇರೆ ಆಯಾಮದಲ್ಲಿ ತಲುಪಿಸೋ ನಿಟ್ಟಿನಲ್ಲಿ ಪ್ರಸಾರಂಗದ ಅಸ್ತಿತ್ವ ಪಡ್ಕೊಳ್ಳುತ್ತೆ. ಹಾಗಾಗಿ ಅದು ಇವತ್ತು ಕೂಡ ಇಡೀ ಇಂಡಿಯಾದೊಳಗಡೆ ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಂಗ ಅಂದರೆ ಅದಕ್ಕೊಂದು ಹಿರಿಮೆ ಇದೆ, ಒಂದು ಗರಿ ಇದೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಈಗಾಗಲೇ ಅದಕ್ಕೆ 90 ವರ್ಷ ಆಗಿದೆ. 90ರ ಸಂಭ್ರಮವನ್ನು ಈ ಮೇಘ 90 ಆಯಿತು, 90ರ ಸಂಭ್ರಮವನ್ನು ಒಂದು ಕಾರ್ಯಕ್ರಮದ ಮೂಲಕ ಅಲ್ಲಿ ದುಡಿದಿರ್ತಕ್ಕಂಥ ವಿದ್ವಾಂಸರನ್ನು ದುಡಿದು ಇನ್ನೂ ಬದುಕಿರ್ತಕ್ಕಂಥ ಡೈರೆಕ್ಟ್ಗಳನ್ನು ಸೇವೆ ಸಲ್ಲಿಸಿರ್ತಕ್ಕಂಥ ಕೆಲಸಗಾರನ ಕರೆಸಬೇಕು ಮತ್ತು ಪುಸ್ತಕ ಮೇಳಗಳನ್ನು ಮಾಡಬೇಕು, ಪ್ರಸಾರಂಗದ ಬಗ್ಗೆ ಇನ್ನಷ್ಟು ಪ್ರಚಾರ ಮಾಡಬೇಕು ಅನ್ನೋಂಥ ಎಲ್ಲ ಗುರಿ ಇದೆ ನಮಗೆ. ಆದರೂ ಮಾಡೋಕ್ಕೆ ಸ್ವಲ್ಪ ಇನ್ನೂ ಅದು ಕಾಲ ಕೂಡ ಬಂದಿಲ್ಲ, ಮಾಡುವಂಥ ಆಲೋಚನೆ ನಾವಿದ್ದೀವಿ
ಸರ್. ಹಾಗೆ ಈ ಪ್ರಸಾರಂಗ ಕೇಂದ್ರ ಇದೆಯಲ್ಲ, ಅದು ನಮ್ಮ ಈ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು, ಅದನ್ನ ಹೇಗೆ ಅವರು ಉಪಯೋಗಿಸ್ಕೋಬಹುದು ಅನ್ನೋದನ್ನ ನಮ್ಮ ರೇಡಿಯೋ ಮಾನಸ ಮೂಲಕ ಕೇಳುಗರಿಗೆ ತಿಳಿಸ್ಕೊಡ್ತೀವಿ.
ಇಲ್ಲ, ಅದು ಪ್ರಸಾರಂಗಕ್ಕೆ ನಿಜಕ್ಕೂ ಕೂಡ ಗಂಗೋತ್ರಿ ಒಳಗಡೆ ಒಂದು ಹೃದಯದ ಭಾಗ ಅದು ಪ್ರಸಾರಂಗ. ಅದು ಒಂದು ಜ್ಞಾನದ ಬೇರೆ ಬೇರೆ ವಿಚಾರಗಳನ್ನು, ಅದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಲಿಟ್ರೇಚರ್ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಎಕನಾಮಿಕ್ಸು, ಎಲ್ಲ ಥರದ ಮಾನವನ ಬದುಕಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಥ ಪುಸ್ತಕಗಳಲ್ಲಿ ಪ್ರಕಟ ಆಗಿವೆ. ಅದು ಓದುಗರಿಗೂ ತಲುಪುತ್ತೆ ಮತ್ತು ಕಡಿಮೆ ರೇಟಲ್ಲೂ ಕೂಡ ಅದಿರುತ್ತೆ. ಅದನ್ನು ಬಳಸ್ಕೊಂಡ್ರೆ ನಮ್ಮ ಅಂದರೆ ಬೇರೆ ಬೇರೆ ವಿಷಯಗಳಲ್ಲಿ ಆಗಿರ್ತಕ್ಕಂಥ ಪ್ರಕಟ ಆಗಿರ್ತಕ್ಕಂಥ ಪುಸ್ತಕಗಳು ಎಷ್ಟಿವೆ ಅನ್ನೋದು, ಅದು ಶಾಸನಕ್ಕೆ ಸಂಬಂಧಪಟ್ಟಂಥದ್ದಿರ್ಬೋದು, ಹಸ್ತಪ್ರತಿಗೆ ಸಂಬಂಧಪಟ್ಟಂತಿರ್ಬೋದು, ಅಥವಾ ನಮ್ಮ ಪುರಾಣ ಪುಣ್ಯ ಪುರುಷರಿಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ರಾಜಕಾರಣಿಗಳಿಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಸಂಶೋಧಕರಿಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಬೇರೆ ಬೇರೆ ಸಾಹಿತ್ಯಗಳಿಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಎಲ್ಲವೂ ಕೂಡ ಲಭ್ಯ ಆಗ್ತವೆ. ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ದೊಡ್ಡ ಪುಸ್ತಕ ಓದೋದಲ್ಲ, ನಮಗೆ ನಮ್ಮಲ್ಲಿ ವಿಶ್ವಕೋಶ ಅಂತಕ್ಕಂಥ ದೊಡ್ಡ ವಿಚಾರಗಳನ್ನು ಹೇಳುವಂಥ ಸಂಪುಟಗಳಿವೆ. 13 ಸಂಪುಟಗಳು ಬಂದಿವೆ. ಅದು ಸಾಕಷ್ಟು ನಾಡಿನ ಚರಿತ್ರೆಯನ್ನು ಕಟ್ಟಿಕೊಡುತ್ತೆ. ಅಂಥ ಸಂಪುಟಗಳು ಕೂಡ ನಮ್ಮ ಓದುಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ, ಪ್ರಾಧ್ಯಾಪಕರಿಗೆ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ. ಅದಲ್ಲದೆ ಮೈಸೂರು ವಿಶ್ವವಿದ್ಯಾಲಯದ ಅತ್ಯಂತ ಪ್ರತಿಷ್ಠಿತವಾದಂಥ ಯೋಜನೆಗಳಂಥ ಕನ್ನಡ ಮತ್ತು ಇಂಗ್ಲೀಷ್ ನಿಘಂಟು ಯೋಜನೆ, ಅದು 4 ಸಂಪುಟ, 4A to Z ಅಂತ ಬಂದಿದೆ. ಮತ್ತು ಸಮಗ್ರವಾಗಿ A to Z ಬಿಡಿಯಾಗಿ ಸೆಲೆಕ್ಟೆಡ್ ವರ್ಡ್ಗಳನ್ನು ಹೇಳ್ತಕ್ಕಂಥ ಡಿಕ್ಷನರಿಗಳು ಬಂದಿವೆ. ಅವೆಲ್ಲವೂ ಕೂಡ ಕೇಕ್ ಥರ ಮಾರಾಟ ಆಗೋಗಿವೆ ನಮ್ಮಲ್ಲಿ ಕೆಲವೆಲ್ಲ, ಅವೆಲ್ಲವೂ ಕೂಡ ಇಲ್ಲ. ಅದಲ್ಲದೆ ಕನ್ನಡ ಗ್ರಂಥಸೂಚಿ ಯೋಜನೆ ಅಂತ ಒಂದು ಇದೆ ಅಂದರೆ ಕನ್ನಡ ಗ್ರಂಥಸೂಚಿ ಯೋಜನೆ, ಅದು ಕೂಡ ಭಾಳಷ್ಟು ಪ್ರಸಿದ್ಧವಾದಂಥದ್ದು. ಭಾರತದ ಯಾವುದೇ ಭಾಷೆಯಲ್ಲೂ ಕೂಡ ಕನ್ನಡ ಗ್ರಂಥಸೂಚಿ ಯೋಜನೆ ಅಂತ ಯೋಜನೆ, ಕನ್ನಡ ಮತ್ತು ಇಂಗ್ಲೀಷ್ ನಿಘಂಟು ಅಂತ ನಿಘಂಟು ಯಾವ ಪ್ರಸಾರಂಗವೂ ಪ್ರಕಟಿಸಿಲ್ಲ, ಭಾರತ ಯಾವ ಭಾಷೆಯಲ್ಲೂ ಬಂದಿಲ್ಲ. ಅದು ನಮ್ಮ ಹೆಮ್ಮೆ ವಿಚಾರ.
ಖಂಡಿತ, ಅದು ಇಡೀ ವಿಶ್ವವಿದ್ಯಾನಿಲಯಕ್ಕೆ ಅಲ್ಲ, ನಮ್ಮೆಲ್ಲರಿಗೂ ಖಂಡಿತ ಹೆಮ್ಮೆ ವಿಚಾರ ಸರ್. ಸರ್, ನೀವು ಪ್ರಸಾರಂಗದ ನಿರ್ದೇಶಕರಾಗಿ ಕೇಂದ್ರದ ಮುಂದಿನ ಧ್ಯೇಯಗಳು ಏನೇನಿದೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ?
ಅಂದ್ರೆ ಪ್ರಸಾರಂಗ ಅದು ನಿಜಕ್ಕೂ ಕೂಡ ಅದು 90ರ ಅಂಚಿನಲ್ಲಿರ್ತಕ್ಕಂಥ ಪ್ರಸಾರಂಗ, ಇನ್ನೂ ಅದರ ಕಾರ್ಯಕಲಾಪಗಳು ವಿಭಿನ್ನವಾಗಿ ಬರಬೇಕು. ಮತ್ತು ಈಗ ಅಲ್ಲಿ ಬರ್ತಕ್ಕಂಥ ಸಂಚಿಕೆಗಳು ಅವುಗಳನ್ನು ಕೂಡ ದೊಡ್ಡ ವಿದ್ವಾಂಸರುಗಳ ಕಡೆಯಿಂದ, ವಿದ್ಯಾರ್ಥಿಗಳ ಕಡೆಯಿಂದ ಅದನ್ನು ಇನ್ನಷ್ಟು ಲೇಖನಗಳನ್ನು ಸಂಗ್ರಹಿಸಿ ಇನ್ನಷ್ಟು ಆಕರ್ಷಕವಾಗಿ ಅದನ್ನು ತರಿಸಿ ಅದನ್ನು ಅದಕ್ಕೆ ಒಂದು ISSN ಮತ್ತು ISB ಅನ್ನುವಂಥಕ್ಕಂಥ ನಂಬರ್ಗಳೆಲ್ಲ ಹಿನ್ನೆಲೆಯಲ್ಲಿ ಈಗ ಅಲ್ಲೇ ಪುಸ್ತಕಗಳೆಲ್ಲ ನಾವು ISSN ISBN ಹಾಕ್ತೇವೆ. ನಾವು ಜರ್ನಲ್ಗಳಿಗೆ ಕೊಡೋಕೆ ಆಗ್ತಾಯಿಲ್ಲ ಇನ್ನೂ ಕೂಡ. ಪ್ರಬುದ್ಧ ಕರ್ನಾಟಕ 100 ವರ್ಷ ಆಗಿದ್ರು ಕೂಡ ತೊಗೊಳೋಕ್ಕಾಗಿಲ್ಲ. ಮತ್ತು ಮಾನವಿಕೆ ಕೂಡ 50 ವರ್ಷದ ಮೇಲಾಗಿದ್ರು ಕೂಡ ಅದಕ್ಕೂ ಬಂದಿಲ್ಲ. ಅದರ ಪ್ರೋಸೆಸ್ಸಲ್ಲಿ ನಾವಿದ್ದೇವೆ. ಆದರೆ ವಿಜ್ಞಾನ ಕರ್ನಾಟಕಕ್ಕೆ ಅದು ಲಭ್ಯ ಆಗಿದೆ. ಯಾಕಂದರೆ ಅಂಥ ಜರ್ನಲ್ಗಳಲ್ಲಿ ನಮ್ಮ PhD ಮಾಡ್ತಕ್ಕಂಥ ಸ್ಕಾಲರ್ಸ್ಗಳು, ಸಂಶೋಧಕರು ಅಲ್ಲಿ ನಿಮಗೆ ಲೇಖನ ಪ್ರಿಂಟ್ ಆರ ಅವ್ರಿಗೆ ಕ್ರಿಯೇಟ್ ಇರ್ತದೆ. ನಾಳೆ ಅವ್ರಿಗೆ ಪ್ರೀ ಸಬ್ಮಿಷನ್ ಕಲೋಕಿಯಮು ಅಥವಾ ಬೇರೆ ಬೇರೆ ಉದ್ಯೋಗಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಬೇಕಾದಾಗ ಅದಕ್ಕೆಲ್ಲಕ್ಕೂ ಅವ್ರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಅದು ಆ ಥರದ ಒಂದು ಸಂಚಿಕೆಗಳನ್ನು ಅದು ಕಳೆದ ಒಂದು 5-6 ವರ್ಷಗಳಿಂದ ನಿಂತೋಗಿತ್ತು. ಅದು ಈಗ ಕಳೆದ 3-4 ವರ್ಷದಿಂದ ಅದು ನಡೀತಾ ಇದೆ, ಕ್ರಿಯಾಶೀಲವ ನಡೀತಾ ಇದೆ. ನಮ್ಮ ನಿಯತಕಾಲಿಕಗಳನ್ನು ಯಾವ ಒಂದು ವರ್ಷನೂ ತಪ್ಪದೇ ಇದ್ದಾಗೆ, ಒಂದು ಸಂಚಿಕೆಯೂ ನಿಲ್ಲದೇ ಇದ್ದಂಗೆ ಅದನ್ನು ಪ್ರತಿ ವರ್ಷದಲ್ಲೂ ಕೂಡ ಅದು ತರುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಮತ್ತು ನಮ್ಮಲ್ಲಿ ಒಂದು ಮೈಸೂರು ವಿಶ್ವವಿದ್ಯಾಲಯದೊಳಗಿರ್ತಕ್ಕಂಥ ಪ್ರಸಾರಂಗದಲ್ಲಿರ್ತಕ್ಕಂಥ ಈ ಕೃತಿಗಳಿವೆಲ್ಲ ಪ್ರಕಟ ಆಗಿರ್ತಕ್ಕ ಕೃತಿಗಳ ಸೂಚಿಯನ್ನು ಮಾಡಬೇಕು. ಕೃತಿಗಳ ಸೂಚಿ ಅಂದರೆ ಈಗ ಅದನ್ನು ನಾವು ವೆಬ್ಸೈಟ್ಗೆ ಹಾಕಬೇಕು ಅಂತ, ವೆಬ್ಸೈಟ್ಗೆ. ಅಂದರೆ ವೆಬ್ಸೈಟಲ್ಲಿ ಕೂತ್ಕೊಂಡ್ರೆ ನಾವು ನಮ್ಮಲ್ಲಿರ್ತಕ್ಕಂಥ ಗ್ರಂಥಸೂಚಿ ಏನಿದೆ, ಆ ಗ್ರಂಥಸೂಚಿ ನಮ್ಮ ಪ್ರಸಾರದಲ್ಲಿ ಏನು ಪ್ರಕಟ ಆಗಿದೆ ಅದನ್ನು ವೆಬ್ಸೈಟ್ಗೆ ಹಾಕರೆ, ಜಾಲತಾಣಕ್ಕೆ ಹಾಕರೆ, ಅದು ಎಲ್ಲಿ ಬೇಕಾದ್ರೂ ವಿಶ್ವದ ಯಾವ ಭಾಗದಾರು ಕೂಡ ನಮ್ಮ ಮೈಸೂರು ಯೂನಿವರ್ಸಿಟಿ ವೆಬ್ಬಲ್ಲಿ ನಾವು ನೋಡಿದ ತಕ್ಷಣ ಮೈಸೂರು ಯೂನಿವರ್ಸಿಟಿ ಒಳಗಡೆ ಯಾವ್ಯಾವ ಪ್ರಕಾರದ ಪುಸ್ತಕಗಳು ಬಂದಿವೆ, ಯಾವ್ಯಾವ ಥರ ಇದೆ, ಅದರ ರೇಟ್ ಏನು, ಅದರ ಕರ್ತೃ ಯಾರು ಅಥವಾ ಅದರ ಲೇಖಕರು ಯಾರು, ಅದರ ಸಂಪಾದಕರು ಯಾರು, ಅದರ ಕಂಟೆಂಟ್ಸ್ಗಳೇನು, ಅದರ ಇಂಪಾರ್ಟೆನ್ಸ್ಗಳೇನು ಅನ್ನೋದೆಲ್ಲ ತಿಳ್ಕೊಳ್ಳೋಕ್ಕೆ ಅಮೇರಿಕದ ಇರತಕ್ಕಂಥ, ಲಂಡನ್ ಇರತಕ್ಕಂಥ ಎಲ್ಲರೂ ಇರತಕ್ಕಂಥವ್ರು ನೋಡ್ಬೋದು. ಆ ಥರದ ಒಂದು ಯೋಜನೆಯನ್ನು ಮಾಡೋದ್ರ ಮೂಲಕ ಅದನ್ನು ತರಬೇಕು ಅಂತ. ಮತ್ತು ಆನ್ಲೈನು ಬುಕ್ಕಿಂಗ್ ವ್ಯವಸ್ಥೆ, ಆನ್ಲೈನಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬಾರ್ಕೋಡನ್ನು ಎಲ್ಲಕ್ಕೂ ಅಂಟಿಸ್ತಾ ಇದ್ದೀವಿ, ಈಗಾಗಲೇ ಅದು ಕೂಡ ಪ್ರೋಸೆಸ್ ಆಗ್ತಾ ಇದೆ. ನಾವು ಅದು ಆ ಥರದೊಂದು. ಮತ್ತು ನಮ್ಮದು ಕಳೆದ 17 ವರ್ಷಗಳಿಂದ ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಉಗ್ರಾಣ ಇದೆ, ಒಂದು ಕಿರು ಉಗ್ರಾಣ, ಒಂದು ಮುಖ್ಯ ಉಗ್ರಾಣ ಅಂತಿದೆ. ಮತ್ತು ಎರಡು ಕಡೆ ವ್ಯಾಪಾರಕ್ಕೆ ಅವಕಾಶ ಇದೆ ನಮ್ಮಲ್ಲಿ. ಮೈಸೂರು ನಗರದ ರಾಮಸ್ವಾಮಿ ಸರ್ಕಲಲ್ಲಿ ಒಂದು ಮಳಿಗೆ ಇದೆ, ಮತ್ತು ಪ್ರಸಾರಂಗದಲ್ಲಿ ಒಂದು ಕಿರು ಉಗ್ರಾಣದ ಅಲ್ಲೂ ಒಂದು ಮಾರಾಟದ ವ್ಯವಸ್ಥೆ ಇದೆ, ಒಂದು ದೊಡ್ಡ ಉಗ್ರಾಣ ಇದೆ. ಈ ಎಲ್ಲ ಉಗ್ರಾಣದಲ್ಲಿ ಇರ್ತಕ್ಕಂಥ ಸ್ಟಾಕ್ ಏನಿದೆ, ಯಾವ ಎಷ್ಟು ಸ್ಟಾಕ್ ಇದೆ, ಯಾವ್ಯಾವ ಪ್ರಕಾರದ ಕೃತಿಗಳು ಎಷ್ಟೆಷ್ಟಿವೆ, ಎಷ್ಟು ಲಭ್ಯವೇ ಎಷ್ಟು ಲಭ್ಯ ಇಲ್ಲ ಅನ್ನೋದರ ಒಂದು ವೆರಿಫಿಕೇಷನ್ ಕಳೆದ 17 ವರ್ಷಗಳಿಂದ ಆಗಿರಲಿಲ್ಲ, ಅದು ಪ್ರೋಸೆಸ್ಲಿದೆ. ಇನ್ನೊಂದು 15 ದಿನದಲ್ಲಿ ಅದರ ಒಂದು ಅಂಕಿಅಂಶ ವರದಿಯನ್ನು ವಿಶ್ವವಿದ್ಯಾಲಯದ ಮುಂದೆ ಇಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಹಂಗಾಗಿ ಪ್ರಚಾರೋಪನ್ಯಾಸ ಮಾಲೆಯನ್ನು ಮತ್ತೆ ತಗೋತಾ ಇದ್ದೀವಿ. ಹೊಸ ತಲೆಮಾರಿನ ಯುವಕರಿಗೆ, ಹೊಸ ತಲೆಮಾರಿನ ಬರಹಗಾರರಿಗೆ, ವಿದ್ವಾಂಸರಿಗೆ ಅದನ್ನು ಬಳಸ್ಕೊಂಡು ಬೇರೆ ಬೇರೆ ಕಾಲೇಜುಗಳಲ್ಲಿ, ಬೇರೆ ಬೇರೆ ಶಾಲೆಗಳಲ್ಲಿ, ಬೇರೆ ಬೇರೆ ಗ್ರಾಮಗಳಲ್ಲಿ ಹೋಗಿ ನಾವು ಹೋಗಿ ಅಲ್ಲಿ ವಿದ್ವಾಂಸರು ಕರ್ಕೊಂಡೋಗಿ ಉಪನ್ಯಾಸವನ್ನು ಇಡಿಸೋದ್ರ ಮೂಲಕ ಇನ್ನಷ್ಟು ವಿಚಾರಗಳನ್ನು, ಇನ್ನಷ್ಟು ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು, ಇನ್ನಷ್ಟು ಸಮಾಜಮುಖಿಯಾದ ಶೈಕ್ಷಣಿಕ ವಿಚಾರಗಳನ್ನು ನಾವು ಜನಸಾಮಾನ್ಯರಿಗೂ, ಶಾಲಾ ಕಾಲೇಜುಗಳು ತಲುಪಿಸ್ಬೇಕು ಅನ್ನುವಂಥ ಒಂದು ಯೋಜನೆಯಲ್ಲಿ ಪ್ರಚಾರೋಪನ್ಯಾಸ ಮಾಲೆಯನ್ನು ಕೂಡ ಇನ್ನೂ ಹೆಚ್ಚಿನ ಆಕರ್ಷಕವಾಗಿ ಕ್ರಿಯಾತ್ಮಕವಾಗಿ ನಡೆಸಬೇಕು ಅಂತ ಅಂದ್ಕೊಂಡಿದ್ದೀವಿ.
ಸರ್, ನಮ್ಮ ಈ ಪ್ರಸಾರಂಗದ ಅಸ್ತಿತ್ವಗಳೇನು ಮತ್ತು ಅದಕ್ಕೆ ಅದರದೇ ಆದಂಥ ಮಹತ್ವಗಳು ಕೂಡ ಖಂಡಿತ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ನಮ್ಮ ರೇಡಿಯೋ ಮಾನಸ ಮೂಲಕ ನಮಗೇನಾದರೂ ತಿಳಿಸ್ಕೊಡ್ಬೋದಾ ನೀವು?
ಖಂಡಿತ. ಮೈಸೂರು ವಿಶ್ವವಿದ್ಯಾಲಯಕ್ಕೆ ಒಂದು 100 ವರ್ಷದ ಸಂಭ್ರಮ ನಾವು ಈಗಾಗಲೇ ಮಾಡಿದ್ದೀವಿ, ಹಾಗೆಯೇ ಪ್ರಸಾರಂಗ ಕೂಡ 90 ವರ್ಷ ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಅದರ ಪ್ರಸಾರಂಗ 90 ಆದರೂ ಕೂಡ ಪ್ರಬುದ್ಧ ಕರ್ನಾಟಕಕ್ಕೆ 100 ವರ್ಷ ಆಗೋಗಿದೆ. 1919 ಹೊತ್ತಿಗೆ ಅದರ ಆರಂಭ, ಮೊದಲನೇ ಸಂಚಿಕೆ ಆಗುತ್ತೆ. ಟಿ ಎಸ್ ವೆಂಕಣ್ಣಯ್ಯರ ಕೃಷ್ಣ ಶಾಸ್ತ್ರಿಗಳ ದೂರದೃಷ್ಟಿಯಾದ ಅವರ ಫಲವಾಗಿ ಪ್ರಬುದ್ಧ ಕರ್ನಾಟಕ ಅಂತ ಒಂದು ಪ್ರಸಿದ್ಧವಾದಂಥ ನಿಯತಕಾಲಕ್ಕೆ ಮೈಸೂರು ವಿಶ್ವವಿದ್ಯಾಲಯದೊಳಗೆ ಆರಂಭ ಆಯಿತು. ಇದು ಆ ಕಾಲಕ್ಕೆ ಅತ್ಯಂತ ಜನಪ್ರಿಯವಾದಂಥ ಒಂದು ವಿದ್ವತ್ಪೂರ್ಣವಾದಂಥ ನಿಯತಕಾಲಕ್ಕೆ ಆಗಿತ್ತು. ಅನೇಕ ವಿದ್ವಾಂಸರನ್ನು, ಬರಹಗಾರನ್ನು ಅದು ಹುಟ್ಟಾಕಿತ್ತು ಅಂತೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ. ಇದು 1927 ಅಷ್ಟೊತ್ತಿಗೆ ಸಾಕಷ್ಟು ಹೆಸರನ್ನು ಅದು ಕೂಡ ಅದು ಮಾಡಿತು. ಮಹಾರಾಜ ಕಾಲೇಜಿನ ಒಂದು ಕೊಠಡಿಯಲ್ಲಿ ಇದು ಆರಂಭ ಆಯಿತು ಅಂತ ಹೇಳಿದ್ದೇನೆ. ಜೊತೆಗೆ 1933 ಹೊತ್ತಿಗೆ ಪ್ರಸಾರಂಗ ಅಸ್ತಿತ್ವಕ್ಕೆ ಬಂತು. ಪ್ರಸಾರಂಗ ಮೈಸೂರು ಯೂನಿವರ್ಸಿಟಿ ಒಳಗಡೆ ಪ್ರಸಾರಂಗದ ಕಲ್ಪನೆ ಹೇಗಾಯಿತು ಅಂತ ರಾಷ್ಟ್ರಕವಿಯ ಕುವೆಂಪು ಅವರ ಹಿನ್ನೆಲೆ ಒಳಗಡೆ ಹೇಳಿದ್ದೇನೆ. ಮತ್ತು ಎಸ್ ಸುಬ್ರಾವು, ಬಿ ಎಂ ಶ್ರೀಕಂಠಯ್ಯನವರು, ವೆಂಕಣ್ಣಯ್ಯ, ಎಂ ಎ ಗೋಪಾಲಸ್ವಾಮಿ, ಎಂ ಎಚ್ ಕೃಷ್ಣ, ರಾಲೋ ಮತ್ತು ರಾಷ್ಟ್ರಕವಿ ಕುವೆಂಪು ಮೊದಲಾದ ಅಂಥವರು ಈ ಪ್ರಸಾರಂಗದ ಒಂದು ಏಳಿಗೆಗೆ ಮತ್ತು ಅದರ ಅಸ್ತಿತ್ವಕ್ಕೆ ಮತ್ತು ಅದಕ್ಕೆ ಘನತೆಯನ್ನು ತಂದುಕೊಡೋದಕ್ಕೆ ಬೆನ್ನೆಲುಬಾಗಿ ದುಡ್ದಿರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗಾಗಿ ಪ್ರಸಾರಂಗದ ಆದಂಥ ಪ್ರಮುಖವಾದಂಥ ಕಾರ್ಯ ಚಟುವಟಿಕೆಗಳ ಬಗ್ಗೆ ಒಂದಷ್ಟು ಹೇಳಬೇಕು ಅಂತಂದರೆ, ಅದು ಪುಸ್ತಕಗಳ ಪ್ರಕಟಣೆ ಮಾಡ್ತಕ್ಕಂಥದ್ದು ಅದರ ಕಾರ್ಯ. ಅದು ಮಾರಾಟ ಮಾಡುತ್ತೆ, ಪುಸ್ತಕ ಪ್ರಕಟಾದಂಥ ಪುಸ್ತಕಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು, ಪ್ರಚಾರೋಪನ್ಯಾಸ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಕ್ಕಂಥದ್ದು, ಮತ್ತು ಏರ್ಪಡಿಸಿದಂಥ ಪ್ರಚಾರೋಪನ್ಯಾಸ ಮಾಲಿಕೆಗಳಲ್ಲಿ ಕಿರುಹೊತ್ತಿಗೆಗಳನ್ನ ತರೋದು. ಯಾರ್ಯಾರು ಉಪನ್ಯಾಸಗಳನ್ನ ಮಾಡಿದರೆ ಅವರ ಹೆಸರಲ್ಲಿ ಒಂದು ಓದುಗರಿಗೆ ಕೈಗೆಟುವ ಹಾಗೆ ಕಿರುಹೊತ್ತಿಗೆಗಳನ್ನು ತಂದು ಅದನ್ನು ಪ್ರಕಟಿಸ್ತಕ್ಕಂಥದ್ದು, ಅದಲ್ಲದೆ ವಿಶೇಷವಾದಂಥ ಉಪನ್ಯಾಸಗಳನ್ನು ಕೂಡ ಪ್ರಸಾರಂಗದ ವತಿಯಿಂದ ಏರ್ಪಡಿಸಿ ಜ್ಞಾನದ ವಿಚಾರಗಳನ್ನು, ಜ್ಞಾನದ ಬೇರೆ ಬೇರೆ ಮಗ್ಗಲುಗಳನ್ನು ಉಪನ್ಯಾಸದ ಮೂಲಕ ತಲುಪಿಸುವಂಥ ಕೆಲಸವನ್ನು ಸಾಕಷ್ಟು ದಶಕಗಳಿಂದಲೂ ಈ ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಂಗ ಅದು ಮಾಡ್ಕೊಂಡು ಬಂದಿದೆ. ಜೊತೆಗೆ ನಮ್ಮ ಮೈಸೂರು ವಿವಿಯ ಪ್ರಸಾರಂಗದ ಎರಡೂ ಪ್ರಮುಖ ಯೋಜನೆಗಳನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕಾಗುತ್ತೆ. ಮೈಸೂರು ವಿವಿಯ ಇಂಗ್ಲೀಷ್ ಮತ್ತು ಕನ್ನಡ ನಿಘಂಟು ಯೋಜನೆ ಮತ್ತು ಮುದ್ರಿತ ಕನ್ನಡ ಕೃತಿಗಳ ವಿವರಣಾತ್ಮಕ ಕನ್ನಡ ಗ್ರಂಥಸೂಚಿ ಯೋಜನೆ, ಇವೆರಡೂ ಯೋಜನೆಗಳು ಕೂಡ ಪ್ರಸಾರಂಗಕ್ಕೆ ಮಾತ್ರವಲ್ಲದೆ ಮೈಸೂರು ವಿವಿಗೂ ಕೂಡ ಒಂದು ನೆಲೆಬೆಲೆಯನ್ನು ತಂದುಕೊಟ್ಟಿದ್ದಂಥ ಒಂದು ಬೃಹತ್ತಾದಂಥ ಪ್ರತಿಷ್ಠಿತವಾದಂಥ ಯೋಜನೆ ಅನ್ನುವಂಥದ್ದನ್ನು ನಾವು ಎದೆ ತಟ್ಟಿ ಹೇಳ್ಕೊಳ್ಬೇಕು. ಹಾಗೆಯೇ ಈ ಒಂದು ಈ ಗ್ರಂಥಸೂಚಿ ಯೋಜನೆ ಮತ್ತು ಈ ನಿಘಂಟು ಕನ್ನಡ ಮತ್ತು ಇಂಗ್ಲೀಷ್ ನಿಘಂಟು ಯೋಜನೆ ಇವೆರಡು ಯೋಜನೆಗಳು ನಮ್ಮ ಮೈಸೂರು ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ಗೆ ಮಾನ್ಯತೆಯನ್ನು ಕೂಡ ತಂದುಕೊಟ್ಟಿದೆ. ನ್ಯಾಕ್ ಸಮಿತಿಯವರು ಬಂದಾಗ ಈ ಯೋಜನೆಯನ್ನು ನೋಡಿ, ಈ ಯೋಜನೆಯ ಸಾಧನೆಯನ್ನು, ಇದರ ಇಂಪಾರ್ಟೆನ್ಸನ್ನು ನೋಡಿ ಖುಷಿಪಟ್ಟು ಆ ಮೂಲಕ ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಸಂದರ್ಭದಲ್ಲಿ ಅದಕ್ಕೆ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈ ನಿಘಂಟು ಯೋಜನೆ ಕಳೆದ ಶತಮಾನದ ಕನ್ನಡ ಭಾಷೆಯ ಭಾಷೆಯ ಸಿದ್ಧಿಗಳಲ್ಲೊಂದು, ಕನ್ನಡ ಭಾಷೆಯ ಸಿದ್ಧಿಗಳಲ್ಲೊಂದು ನೆಗಂತೆ ಈ ಭಾರತದ ಯಾವ ವಿಶ್ವವಿದ್ಯಾನಿಲಯದ ಪ್ರಸಾರಂಗವೂ ಕೂಡ ಮಾಡದೇ ಇರತಕ್ಕಂಥ ಒಂದು ಹೆಮ್ಮೆಯ ಸಾಧನೆಯನ್ನು ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಈ ಯೋಜನೆಯನ್ನು ಇಟ್ಕೊಂಡು ಮಾಡಿದೆ. ಯಾವುದೇ ಭಾರತೀಯ ಭಾಷೆಯಲ್ಲೂ ಇಷ್ಟು ಬೃಹತ್ತಾದಂಥ ಭಾಷಾ ನಿಘಂಟು ಪ್ರಕಟ ಆಗಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗೆಯೇ ನಮ್ಮ ಪ್ರಸಾರಂಗ ಮತ್ತು ಇಂಗ್ಲೀಷ್ ಕನ್ನಡ ನಿಘಂಟು ಸರಿಗಟ್ಟುವಂಥ ಯಾವುದೇ ನಿಘಂಟು ಭಾರತೀಯ ಭಾಷೆಯಲ್ಲಿಲ್ಲ. ಪ್ರಸಾರಂಗದಿಂದ ಪ್ರಕಟ ಆಗಿರ್ತಕ್ಕಂಥ ಇಂಗ್ಲೀಷ್ ಮತ್ತು ಕನ್ನಡ ನಿಘಂಟಿದೆಲ್ಲ ಅದನ್ನು ಸರಿಗಟ್ಟಕ್ಕ ನೆಲೆಯಲ್ಲಿ ಇನ್ನೊಂದು ನಿಘಂಟು ಇದೆ ಏನೋ ಅಂತ ಹುಡುಕರು ಕೂಡ ಅದು ಸಿಗೋದಿಲ್ಲ. ಅಂಥ ಮಹತ್ವದ ಯೋಜನೆ ಅದು ಅನ್ನುವಂಥದ್ದು. ಹಾಗೆ ಕನ್ನಡ ಗ್ರಂಥಸೂಚಿ ಯೋಜನೆ, ಕನ್ನಡ ಗ್ರಂಥ ಕನ್ನಡದಲ್ಲಿ 1817 ಪ್ರಕಟವಾದಂಥ ಮೊದಲ ಕೃತಿಯಿಂದ ಹಿಡಿದು 1972 ಸುಮಾರು 40,000 ಕೃತಿಗಳ ಒಂದು ವಿವರ ಗ್ರಂಥಸೂಚಿ ಸಂಪುಟ ನಮ್ಮಲ್ಲಿವೆ. ಅವು ಕೂಡ ಕರ್ನಾಟಕ ಇಡೀ ಇಂಡಿಯಾದೊಳಗಡೆ ಅಥವಾ ಬೇರೆ ಬೇರೆ ಭಾಷೆ ರಾಜ್ಯಗಳಲ್ಲಿ ಕನ್ನಡದಲ್ಲಿ ಬಂದಿರತಕ್ಕಂಥ ಕೃತಿಗಳು ಏನೇನಿವೆ ಅವುಗಳನ್ನು 4-10 ಸಂಪುಟಗಳು ಮತ್ತು 4 ಪುರವಣಿ ಸಂಪುಟಗಳಲ್ಲಿ ನಮ್ಮ ಪ್ರಸಾರಂಗದಿಂದ ಪ್ರಕಟ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈಗಲೂ ಕೂಡ ಒಂದು ಈ ಶಾಶ್ವತ ಯೋಜನೆಗೆ ಸರ್ಕಾರದಿಂದ ನಮಗೆ ಅನುದಾನ ಬರ್ತಾ ಇದೆ. ಅದು ಇದು ಅದಕ್ಕೆ ಅಂದರೆ ಅನುದಾನ ಮೀನ್ಸ್ ಗ್ರ್ಯಾಂಟ್ ಬರ್ತಾ ಇದೆ. ಇಂಥ ಪ್ರತಿಷ್ಠಿತ ಯೋಜನೆಗಳು ನಿಲ್ಲಲು ನಾವು ಯಾವತ್ತೂ ಕೂಡ ಬಿಡಬಾರ್ದು. ಸರ್ಕಾರ ಗಮನವನ್ನು ಸೆಳೆದು ಯೋಜನೆಯನ್ನು ಇನ್ನಷ್ಟು ಅದನ್ನು ಅಭಿವೃದ್ಧಿಪಡಿಸಿ ಮತ್ತು ಈಗಾಗಲೇ ಕನ್ನಡ ಭಾಷೆ ಮತ್ತು ಸಾಹಿತ್ಯದಲ್ಲಿ ವಿದ್ವತ್ತನ್ನು ಗಳಿಸಿರ್ತಕ್ಕಂಥವ್ರನ್ನ ಬಳಸ್ಕೊಂಡು ಅದರ ಪರಿಷ್ಕೃತ ಸಂಪುಟಗಳನ್ನು, ರಿವೈಜರ್ ಸಂಪುಟಗಳನ್ನು ತರುವ ಕೆಲಸ ಆದರೆ ಇನ್ನಷ್ಟು ವಿದ್ವತ್ತಿನ ವಲಯಕ್ಕೆ ಇದು ಹೆಚ್ಚು ಬಳಕೆ ಆಗುತ್ತೆ, ಉಪಯೋಗ ಬರುತ್ತೆ ಅನ್ನುವಂಥದ್ದು ನೋಡು. ಹಾಗಾಗಿ ನಮ್ಮಲ್ಲಿ ಈಗಾಗಲೇ 28,000 ಹೆಚ್ಚಿನ ಸಂಖ್ಯೆಯಲ್ಲಿ ಶೀರ್ಷಿಕೆಯಲ್ಲಿ ಮೌಲಿಕವಾದಂಥ ಕೃತಿಗಳು ಪ್ರಸಾರದಿಂದ ಪ್ರಕಟವಾಗಿವೆ. ಅದು ಬೇರೆ ಬೇರೆ ಜ್ಞಾನ ಶಿಸ್ತುಗಳನ್ನು ಒಳಗೊಂಡಿದೆ. 28,000 ಟೈಟ್ಲ್ಗಳಲ್ಲಿ ನಾವು ಏನು ಪುಸ್ತಕಗಳನ್ನು ನಮ್ಮ ಪ್ರಸಾರಂಗದ ನಮ್ಮ ಉಗ್ರಾಣದೊಳಗಡೆ 700,000 ಹೆಚ್ಚು ಪುಸ್ತಕಗಳಿವೆ. 700,000 ಹೆಚ್ಚು ಪುಸ್ತಕಗಳು ಈಗಲೂ ಇವೆ. ಅವು ಎಲ್ಲ ಜ್ಞಾನದ ಎಲ್ಲ ಆಯಾಮವನ್ನು ಒಳಗೊಂಡಿರುವಂಥ, ಅದು ಕೃಷಿಗೆ ಸಂಬಂಧಪಟ್ಟಂತೆ ಇರ್ಬೋದು, ವೈದ್ಯಕೀಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ನೀರಾವರಿಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಅಥವಾ ರೇಷ್ಮೆ ವಿಚಾರ ಸಂಬಂಧಪಟ್ಟಂಥ ವಿಚಾರ, ಗಣಿತಕ್ಕೆ, ಭಾಷಾ ವಿಜ್ಞಾನಕ್ಕೆ, ಅರ್ಥಶಾಸ್ತ್ರಕ್ಕೆ, ರಾಜ್ಯಶಾಸ್ತ್ರಕ್ಕೆ, ಸಮಾಜಶಾಸ್ತ್ರಕ್ಕೆ, ಸಂಶೋಧನೆಗೆ ಸಂಬಂಧಪಟ್ಟಂಥ, ಮೀಡಿಯಾಕ್ಕೆ ಸಂಬಂಧಪಟ್ಟಂಥ ಅನೇಕ ಬೇರೆ ಬೇರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕೃತಿಗಳು ಪ್ರಸಿದ್ಧ ವಿದ್ವಾಂಸರಿಂದ ಒಳಗೊಂಡಾಗೆ ಸಾಮಾನ್ಯ ಬರಹಗಾರನೂ ಕೂಡ ಬರೆಯುವಂಥ ಪುಸ್ತಕಗಳನ್ನು ಕೂಡ ನಾವು ತಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಕಾರಣಕ್ಕಾಗಿ ಪ್ರಸಾರಂಗವು ಮೈಸೂರು ವಿಶ್ವವಿದ್ಯಾಲಯದ ಒಂದು ಜ್ಞಾನ ಸಂಸ್ಕೃತಿಯ ಪ್ರಸಾರವೇ ಆಗಿದೆ. ಒಂದು ಜ್ಞಾನವನ್ನು ಹೇಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಂದಂಥ ವಿದ್ವಾಂಸರು, ಸಂಶೋಧಕರು ಮತ್ತು ಬರಹಗಾರರು ತಮ್ಮ ಚಿಂತನೆಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಿ ಆ ಪುಸ್ತಕ ಅವುಗಳನ್ನು ಬೇರೆ ಬೇರೆ ಕಡೆ ನಾವು ಅದನ್ನು ಪ್ರಸಾರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಪ್ರಸಾರಂಗ ಮಾಡ್ಕೊಂಡು ಬಂದಿದೆ ಅನ್ನುವಂಥದ್ದು. ಹಾಗಾಗಿ ಮೈಸೂರು ವಿವಿಯ ಪ್ರಸಾರಂಗಕ್ಕೆ ಇನ್ನಷ್ಟು ಪುನಶ್ಚೇತನ ಬೇಕಾಗಿದೆ, ಇನ್ನಷ್ಟು ಅದನ್ನು ಸಬಲಗೊಳಿಸಬೇಕಾಗಿದೆ. ನಮ್ಮ ಮಾರಾಟದ ವ್ಯವಸ್ಥೆಯಲ್ಲಿ ಕೂಡ ನಾವು ಬದಲಾವಣೆಯನ್ನು ಕಾಣಬೇಕಾಗಿದೆ. ಮತ್ತಷ್ಟು ಗುಣಾತ್ಮಕವಾದಂಥ ಬೆಳವಣಿಗೆಯನ್ನು ಕಾಣಬೇಕಾಗಿದೆ. ಮತ್ತು ಮೈಸೂರು ವಿವಿಯ ಪ್ರಸಾರಂಗದ ಮಹತ್ವ ಮತ್ತು ಅದರ ಪ್ರಚಾರಕ್ಕಾಗಿ ಎರಡೂ ಕಡೆ ಡಿಜಿಟಲ್ ಬೋರ್ಡ್ಗಳನ್ನು ಈಗ ಎಲ್ಲ ಕಡೆ ನೀವು ಈಗ ಡಿಜಿಟಲ್ ಈಗ ಎಲ್ಲ ಕಡೆಯೂ ನೋಡಿದೆ. ಈಗ ನಮ್ಮ ಕುವೆಂಪು ಇದೆಯಲ್ಲ ಗೇಟ್ ಇದೆಯಲ್ಲ, ಆ ಗೇಟ್ ಹತ್ರ ನಮ್ಮ ಡಿಜಿಟಲ್ ಬೋರ್ಡು, ಮೈಸೂರು ಯೂನಿವರ್ಸಿಟಿಯಲ್ಲಿ ಯಾವ್ಯಾವ ವಿಭಾಗಗಳಿವೆ, ಏನೇನು ಸಂಖ್ಯೆಯಲ್ಲಿವೆ, ಏನೇನು ಕೋರ್ಸ್ಗಳಿವೆ, ಏನೇನು ಸಾಧನೆಗಳು ಮಾಡಿವೆ ಅನ್ನೋದು ಡಿಜಿಟಲ್ ಬೋರ್ಡಲ್ಲಿ ಹೋಗುವಂಥ ಜನಗಳಿಗೆಲ್ಲ ತೋರಿಸುವ ಹಾಗೆ ನಮ್ಮ ಪ್ರಸಾರಂಗದಲ್ಲೂ ಕೂಡ ಎರಡು ರಾಮಸ್ವಾಮಿ ಸರ್ಕಲ್ ಒಂದು ಮತ್ತು ನಮ್ಮ ಪ್ರಸಾರಂಗದ ಮುಂಭಾಗದ ಒಂದು ಸರ್ಕಲಲ್ಲಿ ಡಿಜಿಟಲ್ ಬೋರ್ಡನ್ನು ಹಾಕಿಸ್ತಾರೆ. ನಮ್ಮ ಪ್ರಸಾರಂಗದಲ್ಲಿ ಏನೇನು ಪುಸ್ತಕಗಳು ಲಭ್ಯವೆ, ಯಾವ ಭಾಷೆಯ ಪುಸ್ತಕಗಳು ಲಭ್ಯವೆ, ಯಾವ್ಯಾವ ಲೇಖಕರ ಪುಸ್ತಕಗಳು ಲಭ್ಯವೆ, ಅವು ಎಷ್ಟನೇ ಇಸುವಿನಲ್ಲಿ ಪ್ರಕಟ ಆಗಿವೆ ಅನ್ನೋದೆಲ್ಲ ಕೂಡ ಡಿಜಿಟಲ್ ಬೋರ್ಡಲ್ಲಿ ಬಂದರೆ ಇನ್ನಷ್ಟು ನಮ್ಮ ಪ್ರಸಾರಂಗದ ಕಡೆ ಜನ ಬರೋ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತು ಪರ್ಚೇಸ್ ಕೂಡ ಜಾಸ್ತಿ ಆಗುತ್ತೆ ಅನ್ನೋದು ಕೂಡ ಮುಖ್ಯವಾದಂಥದ್ದು. ಹಾಗೆಯೇ ಪ್ರಸಾರಂಗದ ಪ್ರಕಟಣೆಗಳ ಮಾರಾಟಕ್ಕೆ ಒಂದು ಪ್ರತ್ಯೇಕವಾದಂಥ ಒಂದು ವಾಹನ ಕೂಡ ಬೇಕಾಗುತ್ತೆ ನಮಗೆ. ಈಗ ಬೇರೆ ಬೇರೆ ಕಡೆ ಸಮ್ಮೇಳನಗಳಾಗ್ತವೆ, ಈಗ ದಸರಾ ಬಂದಿದೆ, ಪುಸ್ತಕ ಮೇಳ ಮಾಡ್ತಾಯಿದ್ರೆ ನಮ್ಮ ಉಗ್ರಾಣದಿಂದ ಅಲ್ಲಿ ಮೇಳದ ಭಾಗಕ್ಕೆ ಕೊಂಡೋಗಬೇಕಾದ್ರೂ ಕೂಡ ಸಾಕಾಣಿಕೆ ಮಾಡಬೇಕಾದ್ರೂ ನಮಗೊಂದು ವಾಹನ ಬೇಕಾಗಿದೆ. ಮತ್ತು ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೀತವೆ, ಆವಾಗ ನಾವು ಅದನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗಡಿನಾಡಿನ ಜಿಲ್ಲೆಗಳಲ್ಲಿ ನಡೀತಿರ್ತದೆ, ನಾವು ತಗೊಂಡು ಹೋಗಬೇಕಾಗುತ್ತೆ. ಆವಾಗ ನಮ್ಮದು ಲಕ್ಷಾಂತರ ರೂಪಾಯಿನ ಪುಸ್ತಕಗಳನ್ನು ನಾವು ಭಾಳ ಸುರಕ್ಷಿತವಾಗಿ ತಗೊಂಡೋಗಿ ಒಂದು ಕಡೆ ಅಲ್ಲಿ ಮಳಿಗೆಯಲ್ಲಿ ಇಟ್ಟು ಮಾರಾಟ ಮಾಡಿ ಉಳಿದೂ ಕೂಡ ತಗೊಬರುವಂಥ ವ್ಯವಸ್ಥೆಗೆ ಒಂದು ವಾಹನದ ಅವಶ್ಯಕತೆ ಕೂಡ ಇದೆ ಅನ್ನುವಂಥದ್ದು.
ಸರ್, ಹಾಗೆ ನೀವು ಪ್ರಸಾರಂಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಅಲ್ವಾ? ಎಷ್ಟು ವರ್ಷದಿಂದ ನೀವು ನಿರ್ದೇಶಕರಾಗಿದ್ದೀರಾ? ಹಾಗೆ ನಿಮ್ಮ ಅವಧಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸಿದ್ದೀರಿ?
ನಾನು ಬಂದಮೇಲೆ ಒಂದಷ್ಟು ಒಂದು ಕ್ರಿಯಾತ್ಮಕವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಿ ಒಂದು 12 ಪ್ರಚೋರೋಪನ್ಯಾಸ ಮಾಲೆ ನಮ್ಮ ಹಿಂದಿನ ಡೈರೆಕ್ಟರ್ ಎಂ ಎಸ್ ಶೇಖರ್ ಅಂತಿದ್ದರು, ಅವರು ಒಂದು 25 ಉಪನ್ಯಾಸಗಳನ್ನು ತೆಗೆದುಕೊಂಡಿದ್ದರು, ಅವರು ಒಂದು 12-13 ಮಾಡಿದರು, ಉಳಿದು ನಾನು ಡೈರೆಕ್ಟರ್ ಬಂದಮೇಲೆ ಆ ಉಳಿದ ಒಂದು 12 ಉಪನ್ಯಾಸಗಳನ್ನು ಮೈಸೂರು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಯ ಕಾಲೇಜುಗಳು ಮತ್ತು ಶಾಲೆಗಳಿಗೆ ಹೋಗಿ ನುರಿತ ವಿದ್ವಾಂಸರನ್ನು ಕರ್ಕೊಂಡೋಗಿ ಒಂದು 12 ಉಪನ್ಯಾಸಗಳನ್ನು ಕೂಡ ನಾನು ನನ್ನ ಒಂದು ನಿರ್ದೇಶಕತ್ವದ ಸಂದರ್ಭದಲ್ಲಿ ನಾನು ಮಾಡಿದ್ದೇನೆ. ಮತ್ತು ಈಗಾಗಲೇ ನಾನು ಹೇಳಿದಾಗೆ ಕಳೆದ 17-18 ವರ್ಷಗಳಿಂದ ಮೈಸೂರು ವಿಶ್ವವಿದ್ಯಾಲಯ ಪ್ರಸಾರಂಗದ ಉಗ್ರಾಣದಲ್ಲಿರ್ತಕ್ಕಂಥ ಪುಸ್ತಕಗಳ ಒಂದು ಸ್ಟಾಕ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಲೆಕ್ಕ ಇರಲಿಲ್ಲ, ಅಂದರೆ ಅದು ವೆರಿಫಿಕೇಷನ್ ನಡೆದಿರಲಿಲ್ಲ. ಎಷ್ಟು ಪ್ರಿಂಟಿಂಗ್ ಆಗಿ ಎಷ್ಟು ಬಂತು, ಎಷ್ಟು ಮಾರಾಟ ಆದವು, ಇನ್ನೆಷ್ಟು ಉಳಿದಿದೆ ಅನ್ನೋದ್ರ ಒಂದು ಲೆಕ್ಕ ಸ್ಪಷ್ಟವಾಗಿರಲಿಲ್ಲ. ಅದನ್ನು ನಾನು ಈಗ ಕಳೆದ 6-7 ತಿಂಗಳಿಂದ ಅದನ್ನು ಮಾಡಿಸ್ತಾ ಇದ್ದೀನಿ. ಅದು ಕೂಡ ನಮ್ಮ ಕಾಲದಲ್ಲಿ ಆದಂಥದ್ದು. ಮತ್ತು ಅದಕ್ಕೆ ಒಂದು ಯೂನಿವರ್ಸಿಟಿ ಒಂದು ತಂಡವನ್ನು ನೇಮಕ ಮಾಡಿ ಕಳಿಸಿದೆ, ಆ ತಂಡ ಕಳೆದ 7-8 ತಿಂಗಳಿಂದ ಅದನ್ನು ಮಾಡ್ತಾಯಿದ್ದಾರೆ. ಈ ತಿಂಗಳ ಕೊನೆಗೆ ಅಂದರೆ 15ಕ್ಕೆ ಅವರು ಆ ವರದಿಯನ್ನು ಸಲ್ಲಿಸಬೇಕು ಕೂಡ ಅಂತಕ್ಕಂಥದ್ದನ್ನು ಕೂಡ ನಾವು ಅವ್ರಿಗೊಂದು ಆದೇಶ ಕೊಟ್ಟಿದ್ದೇನೆ, ಅದು ಕೂಡ ಆಗ್ತದೆ. ಮತ್ತು ಪ್ರಸಾರಂಗದ 2022-23 ಏರ್ಪಡಿಸಿದಂಥ ಪ್ರಚಾರ ಉಪನ್ಯಾಸ ಕಾರ್ಯಕ್ರಮಗಳು ಯಶಸ್ವಿ ಆಗಿವೆ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಉಪನ್ಯಾಸಕರುಗಳಿಗೆ ಕೊಟ್ಟಿರ್ತಕ್ಕಂಥ ಸ್ಕ್ರಿಪ್ಟ್ಗಳನ್ನು ಕೂಡ ನಾನು ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿದ್ದೀವಿ, ಮಾಡಿಸಿದ್ದೀನಿ. ಅದು ಮುಂದಿನ ದಿನಗಳಲ್ಲಿ ಅದನ್ನು ಪ್ರಿಂಟ್ ಮಾಡುವ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿದೆ. ಮತ್ತು ಕೆಲವು ಪುಸ್ತಕಗಳನ್ನು ಈಗ ಸಂಸ್ಕೃತ ವ್ಯಾಕರಣ ದೀಪಿಕೆ ಅಂತಕ್ಕಂಥ ಗುರುಪಾದ ಹೆಗ್ಡೆ ಅವ್ರದ್ದು ಮತ್ತು ವಿಶ್ವಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹೇಶ್ ಚಂದ್ರ ಗುರು ಅವ್ರದ್ದು ಮತ್ತು ಸಿ ಪಿ ಕೆ ಅವರ ಪಂಪ ಪರಿವೀಕ್ಷಣ ಅಂತಕ್ಕಂಥ ಪುಸ್ತಕಗಳನ್ನು ಕೂಡ ನನ್ನ ಒಂದು ವರ್ಷದ ಅವಧಿಯಲ್ಲಿ ಅದು ಪ್ರಿಂಟಿಂಗ್ ಕಳಿಸಿದ್ದೀನಿ, ಪ್ರಿಂಟ್ ಮಾಡಲಿಕ್ಕೆ ಅದು ಅಂತಿಮ ಹಂತದಲ್ಲಿದೆ. ಮತ್ತು ಕೆ ಪಿ ಲಲಿತಾ ಅವರ ಒಂದು ಕೊಡಗಿನ ಜನಪದ ಕಥೆಗಳು, ಟಿ ಎಲ್ ನರಸಿಂಹಚಾರ್ ಅವರು ಮತ್ತು ತಿರುವಳ್ಳೂರ್ ರಾಘವಾಚಾರ್ ಅವರ ಪಂಪ ರಾಮಾಯಣ ಸಂಗ್ರಹ ಅಂತಕ್ಕಂಥ ಒಂದು ಅದ್ಭುತವಾದಂಥ ಅಮೂಲ್ಯವಾದಂಥ ಕೃತಿ ಕೂಡ ಅವರು ಪ್ರಕಟ ರೀಪ್ರಿಂಟ್ ಮಾಡಿದ್ದೀನಿ ನಾನು ನನ್ನ ಅವಧಿಯಲ್ಲಿ. ಅಷ್ಟು ಕೆಲಸಗಳ ಜೊತೆಗೆ ಈ ಧರಿಗೆ ದೊಡ್ಡವರ 7 ಪಠ್ಯಗಳು ಅಂತಕ್ಕಂಥ ಒಂದು ಪುಸ್ತಕವನ್ನು ಚಾಮರಾಜನಗರ PG-2 ಈಗ ಚಾಮರಾಜನಗರ ವಿಶ್ವವಿದ್ಯಾಲಯ ಆಗಿದೆ, ಅಲ್ಲಿ ಮಂಟೇಸ್ವಾಮಿ ಪೀಠ ಅಂತಿದೆ, ಆ ಪೀಠದ ವತಿಯಿಂದ ಪ್ರೊಫೆಸರ್ ಕೃಷ್ಣಮೂರ್ತಿ ಯನೂರವರು ಅವರು ಅದನ್ನು ಸಂಪಾದಿಸಿದ್ದಾರೆ. ಅದನ್ನು ಕೂಡ ನಾನು ಒಂದು ಅದನ್ನು ಕೂಡ ಅದು ಮುದ್ರಣ ಮಾಡುವಂಥ ವ್ಯವಸ್ಥೆಯನ್ನು ನಾವು ಇದನ್ನು ಮಾಡಿದ್ದೇನೆ. ಅದಲ್ಲದೆ ರಾಮಶೇಷ ಅಂತಕ್ಕಂಥವರು ಗೃಹ ಬಳಕೆಯ ವಸ್ತುಗಳು ಒಂದು ಆಧ್ಯಾತ್ಮಿಕ ನೋಟ ಅನ್ನುವಂಥ ಪುಸ್ತಕದ ಶೀರ್ಷಿಕೆಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳಿದ್ರಲ್ಲ, ಸಿದ್ದೇಶ್ವರ ಸ್ವಾಮಿಯವರು ಮಾಡಿರ್ತಕ್ಕಂಥ ಪ್ರವಚನಗಳೆಲ್ಲ ಸಂಗ್ರಹಿಸಿ ರಾಮಶೇಷ ಅವರವರು ಗೃಹ ಬಳಕೆಯ ವಸ್ತುಗಳು ಒಂದು ಆಧ್ಯಾತ್ಮಿಕ ನೋಟ ಅಂತಕ್ಕಂಥ ಪುಸ್ತಕವನ್ನು ಅವರು ಸಬ್ಮಿಟ್ ಮಾಡಿರೋ, ಅದು ಕೂಡ ಪ್ರಿಂಟಾಗಿ ಅದನ್ನು ಕೂಡ ಮಾಡಿಸಿದ್ದೇನೆ. ಅಂದರೆ ಇನ್ನೂ ಅನೇಕ ಪುಸ್ತಕಗಳನ್ನು, ಜನಪ್ರಿಯವಾದಂಥ ಪುಸ್ತಕ ಮಾಲಿಕೆ ಬಂದಿರತಕ್ಕಂಥ ಪುಸ್ತಕಗಳನ್ನು, ನಮ್ಮಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಮರುಮುದ್ರಣ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದೇನೆ ನಾನು. ಅದು ಬೆನಗಲ್ ಕೃಷ್ಣಶಾಸ್ತ್ರಿಯವರ ಪುರಾಣ ನಾಮ ಚೂಡಾಮಣಿ ಇರ್ಬೋದು, ಶ್ರೀ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಪುಸ್ತಕ, ಮತ್ತು ಕುವೆಂಪು ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ಕರ್ನಾಟಕ ಭಾರತ ಕಥಾಮಂಜರಿ ಪುಸ್ತಕ, ಮತ್ತು ಎನ್ ಎಸ್ ಶಾರದಪ್ರಸಾದ್ ಅವರ ಭಾರತ ಪ್ರೌಢ ಇತಿಹಾಸ ಮತ್ತು ಧರ್ಮಶಾಸ್ತ್ರದ ಇತಿಹಾಸ, ಈ ಥರದ ಕೃತಿಗಳನ್ನು ರೀಪ್ರಿಂಟ್ಗೆ ಅಥವಾ ಮರುಮುದ್ರಣ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ. ಹಾಗಾಗಿ ಅದರ ಜೊತೆಗೆ ಒಂದು ಮುದ್ರಿತ ಕನ್ನಡ ಕೃತಿಗಳ ಜಾಲತಾಣ ಮಾಡಬೇಕು ಅಂತ ಅಂದ್ಕೊಂಡು ವೆಬ್ಸೈಟ್ ಈಗಾಗಲೇ ಹೇಳಿದ್ದೀನಿ. ಒಂದು ಮುದ್ರಿತವಾಗಿರ್ತಕ್ಕಂಥ, ನಮ್ಮಲ್ಲೇ ಇರ್ತಕ್ಕಂಥ ಮತ್ತು ಈಗ ಇದುವರೆಗೂ ಬಂದಿರತಕ್ಕಂಥ ಕನ್ನಡ ಕೃತಿಗಳ ಒಂದು ಜಾಲತಾಣ ಮಾಡಿದ್ರೆ ಅದು ನಮಗೆ ಹೆಚ್ಚು, ಅಂದರೆ ಪ್ರಿಂಟೆಡ್ ಕನ್ನಡ ಬುಕ್ಸ್ ವೆಬ್ಸೈಟ್ ಅಂತ ಹೆಚ್ಚು ನಮ್ಮ ಪ್ರಚಾರಕ್ಕೆ ಬರ್ತೀವಿ, ನಮ್ಮ ಪುಸ್ತಕಗಳು ಪ್ರಚಾರಕ್ಕೆ ಬರ್ತವೆ, ಪ್ರಸಾರಂಗ ಪ್ರಚಾರಕ್ಕೆ ಬರ್ತವೆ, ಮತ್ತು ಹೆಚ್ಚು ಮಾರಾಟಕ್ಕೆ ಒಂದು ಅವಕಾಶ ಆಗುತ್ತೆ. ಹೀಗಾಗಿ ಈ ಥರದ ಹತ್ತು ಹಲವು ಯೋಜನೆಗಳನ್ನು ಮಾಡೋದ್ರ ಮೂಲಕ ಪ್ರಸಾರಂಗದ ಕೆಲಸವನ್ನು ಇನ್ನಷ್ಟು ನಿರಂತರವಾಗಿ ಮಾಡಬೇಕು, ಅದಕ್ಕೆ ಮಾನ್ಯತೆ ತಂದುಕೊಡಬೇಕು, ಅದಕ್ಕೆ ಇನ್ನೊಂದಷ್ಟು ಬಲ ತುಂಬಬೇಕು, ಇನ್ನಷ್ಟು ಹೆಚ್ಚಿನ ಓದುಗರಿಗೆ ನಾವು ಆಕರ್ಷಕವಾದಂಥ ಒಳ್ಳೊಳ್ಳೆಯ ಟೈಟಲ್ಗಳನ್ನು ಕೊಡಬೇಕು ಪ್ರಿಂಟ್ ಮಾಡಿಸಿ, ಮತ್ತು ಜನಸಾಮಾನ್ಯರಿಗೆ ರಿಯಾಯಿತಿ ದರದಲ್ಲಿ ಪುಸ್ತಕಗಳನ್ನು ಸಂಬಂಧಪಟ್ಟಂಥ ಸಮ್ಮೇಳನಗಳಲ್ಲಿ ಅಕೇಶನ್ಗಳಲ್ಲಿ ತಲುಪಿಸೋ ಕೆಲಸ ಮಾಡಬೇಕು ಅಂತ ನಾನು ತಯಾರಾಗಿದ್ದೇನೆ, ಆ ಕೆಲಸದಲ್ಲಿ ಕಾರ್ಯಪ್ರವೃತ್ತನಾಗಿದ್ದೇನೆ.
ಸರಿ, ನಿಮ್ಮ ಈ ಧ್ಯೇಯಗಳನ್ನ ಕೇಳ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ. ವರ್ಲ್ಡ್ ವೈಡ್ ನಮ್ಮ ಪ್ರಸಾರಂಗ ಹೆಸರು ಮಾಡಲಿ ಅನ್ನೋ ಆಶಯದಿಂದ ಇಂದಿನ ಈ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರೋಣ ಸರ್.
ಥ್ಯಾಂಕ್ ಯು.
ಆತ್ಮೀಯ ಕೇಳುಗರೆ, ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಎಂ ನಂಜಯ್ಯ ಹೊಂಗನೂರುರವರು ಭಾಗಿಯಾಗಿ ಸುದೀರ್ಘವಾಗಿ ಮಾತನಾಡಿದರು. ಇವರಿಗೆ ನಮ್ಮ ರೇಡಿಯೋ ಮಾನಸ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
ಧನ್ಯವಾದಗಳು ಮೇಡಮ್.
ಆತ್ಮೀಯ ಕೇಳುಗರೆ, ಈವರೆಗೂ ಈ ಕಾರ್ಯಕ್ರಮವು ರೇಡಿಯೋ ಮಾನಸ 89.6 FM ಮೂಡಿ ಬಂದಿತ್ತು. ಸದಾ ಕೇಳ್ತಾ ಇರಿ ರೇಡಿಯೋ ಮಾನಸ 89.6 FM. ಇದು ಕನಸುಗಳ ದಿಟ್ಟ ಹೆಜ್ಜೆ, ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.